ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ರಾಜರುಗಳ ಪ್ರತಿಭಟನೆ ಭಾಗ 3. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ರಾಜರುಗಳು ಯಾಕೆ ಪ್ರತಿಭಟನೆಗೆ ಧುಮುಕಿದರು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಯಾವ ಸಂದರ್ಭದಲ್ಲಿ ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ರಾಜರುಗಳು ಕತ್ತಲೆ ಯುಗದಲ್ಲಿ ಅಂದರೆ ಸತ್ಯವೇದದಲ್ಲಿ ಈಗಾಗಲೇ ತಿಳಿಸಿದ ಹಾಗೆ 1260 ವರ್ಷಗಳ ಕಾಲ ಆ ಚಿಕ್ಕ ಕೊಂಬು, ದಾನಿಯೇಲನ ಪುಸ್ತಕ 7 ಅಧ್ಯಾಯದಲ್ಲಿ ತಿಳಿಸಲ್ಪಡುವಂತಹ ಆ ಚಿಕ್ಕ ಕೊಂಬು ಪೋಪ್ ಮಾರ್ಗವನ್ನು, ಕಥೋಲಿಕ ಸಭೆಯನ್ನು ಸೂಚಿಸುವಂಥದ್ದಾಗಿದೆ. ಈ ಒಂದು ಕಾಲಘಟ್ಟ ಕ್ರಿಸ್ತ ಸಕ 538 ಕ್ರಿಸ್ತ ಸಕ 1798 ಸತ್ಯವೇದ ತಿಳಿಸುವ ಹಾಗೆ 1260 ವರ್ಷಗಳ ಕಾಲ ಯಾರಿಗೂ ಸತ್ಯವೇದವನ್ನು ಓದದಂತೆಯೂ ಸತ್ಯವೇದವನ್ನು ನೀಡದೆ ಅನೇಕ ಜನಗಳು ಕತ್ತಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಧಾರ್ಮಿಕ ಸುಧಾರಕರು ಎದ್ದು ಸತ್ಯದ ಬೆಳಕನ್ನು ನೀಡಿದರು. ಅವರಿಗೆ ರಾಜರುಗಳು ಸಹಾಯ ಮಾಡಿದರು. ಈ ರಾಜರುಗಳು ಸಹಾಯ ಮಾಡಿದಂತಹ ನಿಟ್ಟಿನಲ್ಲಿ ಪೋಪ್ ಮತ್ತು ಕಥೋಲಿಕ ಸಭೆ ರಾಜರುಗಳನ್ನು, ಈ ಒಂದು ಧಾರ್ಮಿಕ ಸುಧಾರಕರುಗಳನ್ನು ಸದೆಯ ಬಡಿಯಬೇಕೆಂಬುದಾಗಿ ಪ್ರಯತ್ನಿಸಿತು. ಆ ನಿಟ್ಟಿನಲ್ಲಿ ಅನೇಕ ರಾಜರುಗಳು ಧಾರ್ಮಿಕ ಸುಧಾರಕರುಗಳಿಗೆ ಸಹಾಯ ಮಾಡಿದರು. ಇನ್ನು ಕೆಲವು ರಾಜರುಗಳು ಪೋಪ್ ಮಾರ್ಗಕ್ಕೆ ಸಹಾಯ ಮಾಡಿದರು. ಈ ನಿಟ್ಟಿನಲ್ಲಿ ಒಂದು ಹೋರಾಟ ನಡೆಯಿತು. ಆ ನಿಟ್ಟಿನಲ್ಲಿ ರಾಜರುಗಳು ಪೋಪ್ ಮಾರ್ಗಕ್ಕೆ ವಿರುದ್ಧವಾಗಿ ದಂಗೆ ಎದ್ದು ಪ್ರತಿಭಟನೆ ಮಾಡುವಂಥವರಾಗಿದ್ದರು. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಯಾವ ರೀತಿಯಲ್ಲಿ ಸಾಗಿತು ಅನ್ನುವಂತಹ ಸಂದೇಶವನ್ನು ನಾವು ಮುಂದುವರೆದು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಾವು ಪಾಪಿಗಳಾಗಿದ್ದೇವೆ. ನಮ್ಮ ಎಲ್ಲ ಪಾಪ ಅಕ್ರಮಗಳನ್ನು ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸು. ವಿಶೇಷವಾಗಿ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದ ಮೂಲಕವಾಗಿ ಕತ್ತಲೆ ಯುಗದಲ್ಲಿ ನಡೆದಂತಹ ಹೋರಾಟ ಎಂಥದ್ದು ಅನ್ನುವಂಥದ್ದನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ವಿಶೇಷವಾಗಿ ಸ್ವಾಮಿ, ಈ ಪುಸ್ತಕಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ. ಸೈತಾನನು ಹಿಂದು ಈ ಪುಸ್ತಕವನ್ನು ಓದದ ರೀತಿಯಲ್ಲಿಯೂ, ಈ ಪುಸ್ತಕದಲ್ಲಿರತಕ್ಕಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದ ರೀತಿಯಲ್ಲಿಯೂ ಪ್ರಯತ್ನಿಸುವಂಥವನಾಗಿದ್ದಾನೆ. ಆದರೆ ದೇವ, ನಿನ್ನ ಕೃಪೆಯಿಂದ ಈ ಸತ್ಯವನ್ನು ಕೇಳುವಂತಹ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಪುಸ್ತಕವನ್ನು ಓದುವಂತಹ, ಇಲ್ಲಿರ್ತಕ್ಕಂತಹ ವಿಚಾರಗಳನ್ನು ಅರಿತುಕೊಳ್ತಕ್ಕಂತಹ ಮಕ್ಕಳನ್ನು ಆಶೀರ್ವದಿಸು. ಆ ನಿಟ್ಟಿನಲ್ಲಿ ಆತ್ಮನ ಮುಖಾಂತರವಾಗಿ ನೀನು ಅವರ ಹೃದಯಗಳಲ್ಲಿ ಕಾರ್ಯವನ್ನು ಮಾಡು. ಮಹಾ ಹೋರಾಟ ನಮ್ಮ ಮುಂದೆ ಇದೆ, ಅದು ಆರಂಭವಾಗಿದೆ ಪರಲೋಕದಲ್ಲಿ, ಈಗ ನಮ್ಮ ಜೊತೆಯಲ್ಲಿ ನಡೀತಕ್ಕಂಥದ್ದಾಗಿದೆ, ಮುಂದೆ ಅದು ದೊಡ್ಡದಾಗಿ ನಡೀತಕ್ಕಂಥದ್ದಾಗಿದೆ ಅನ್ನುವಂಥದ್ದನ್ನು ಅರಿತುಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಮತ್ತು ಇತರನನ್ನು ಸಿದ್ಧ ಮಾಡಲು ಈ ಪುಸ್ತಕದ ಮೂಲಕವಾಗಿ, ಈ ಸತ್ಯದ ಮೂಲಕವಾಗಿ ನೀನು ಕೇಳುವಂತಹ ನಿನ್ನ ಮಕ್ಕಳನ್ನು ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ರಾಜರುಗಳ ಒಂದು ಪ್ರತಿಭಟನೆಯ ವಿಚಾರವಾಗಿ ನೋಡಿದೆವು. ಅದರಲ್ಲಿ ವಿಶೇಷವಾಗಿ ಅನೇಕ ಧಾರ್ಮಿಕ ಸುಧಾರಕರುಗಳು ಮತ್ತು ರಾಜರುಗಳು ನಮ್ಮನ್ನು ಸಹ ಪೋಪ್ನ ವ್ಯವಸ್ಥೆ ನಾಶ ಮಾಡಿಬಿಡ್ತಕ್ಕಂಥದ್ದಾಗಿದೆ, ನಮ್ಮನ್ನು ಸಹ ಬೆಂಕಿಯಲ್ಲಿ ಹಾಕಿ ಸಾಯಿಸ್ತಕ್ಕಂಥರಾಗಿದ್ದಾರೆ ಅನ್ನುವಂತಹ ಭಯದಿಂದ ಸ್ವಲ್ಪ ನಾವು ಹಿಂತೆಗೆದುಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಬರುವಂಥವರಾಗಿದ್ದಾರೆ. ಈ ಆಲೋಚನೆಗಳಿಂದ ನಡೆಯುವಂತಹ ಕಾರ್ಯ ಏನು ಎಂಬುದಾಗಿ ಇವತ್ತಿನ ದಿನದಲ್ಲಿ ನಾವು ಮುಂದುವರೆದು ನೋಡುವುದಾದರೆ, ಕ್ರೈಸ್ತರ ರಾಜಕುಮಾರರು ಮಾನವ ಸಿದ್ಧಾಂತಗಳು ಮತ್ತು ಅವಶ್ಯಕತೆಗಳಿಗಿಂತ ಶ್ರೇಷ್ಠವಾದ ಪವಿತ್ರ ಸತ್ಯವೇದ ವಚನಗಳಿಗೆ ಬದ್ಧರಾಗುತ್ತಾರೆಂದು ಸಾಮ್ರಾಜ್ಯಶಾಹಿ ಪಕ್ಷಕ್ಕೆ ಮನದಟ್ಟಾಯಿತು. ಮತ್ತು ಈ ತತ್ವವನ್ನು ಎಲ್ಲೆಲ್ಲಿ ಅಂಗೀಕರಿಸಲಾಯಿತೋ ಅಲ್ಲಿ ಪೋಪ್ನ ವ್ಯವಸ್ಥೆಯನ್ನು ಅಂತಿಮವಾಗಿ ಕಿತ್ತೊಗೆಯಲಾಗುತ್ತದೆ ಎಂಬುದು ಸಹ ಅವರಿಗೆ ತಿಳಿದಿತ್ತು. ಆದರೆ ತಮ್ಮ ಕಾಲದಿಂದಲೂ ಸಹಸ್ರಾರು ಜನರಂತೆ ಕೇವಲ ಕಂಡುಬರುವ ಸಂಗತಿಗಳನ್ನು ಮಾತ್ರ ಪೋಪ್ನ ಕಡೆಯವರು ನೋಡುತ್ತಿದ್ದರು ಮತ್ತು ಅವರು ಚಕ್ರವರ್ತಿ ಹಾಗೂ ಪೋಪ್ನ ಉದ್ದೇಶವು ಬಲವಾಗಿದೆ ಮತ್ತು ಸುಧಾರಕರುಗಳ ಉದ್ದೇಶವು ದುರ್ಬಲವಾಗಿದೆ ಎಂದು ತಮ್ಮನ್ನು ತಾವು ಹೊಗಳಿಕೊಂಡರು. ಸುಧಾರಣಾವಾದಿಗಳು ಕೇವಲ ಮಾನವ ಸಹಾಯದಿಂದ ಮೇಲೆಯೇ ಅವಲಂಬಿತರಾಗಿದ್ದಾರೆಂದು ಪೋಪ್ನ ಕಡೆಯವರು ಊಹಿಸಿದಂತೆ ಅವರು ಶಕ್ತಿಹೀನರಾಗುತ್ತಿದ್ದರು. ಆದರೆ ಸಂಖ್ಯಾ ಬಲದಲ್ಲಿ ದುರ್ಬಲರಾಗಿದ್ದರೂ ರೋಮ್ನೊಂದಿಗೆ ಹೊಂದಿಕೊಳ್ಳದಿದ್ದರು ಅವರಿಗೆ ತಮ್ಮದೇ ಆದಂತಹ ಬಲಶಕ್ತಿ ಇತ್ತು. ಅವರು ಸಾಮಾನ್ಯ ಸಭೆಯ ವರದಿಯಿಂದ ಹಿಡಿದು ದೇವರ ವಾಕ್ಯದವರೆಗೆ ಮತ್ತು ಚಕ್ರವರ್ತಿಯಾದ ಚಾರ್ಲ್ಸ್ನಿಂದ ಹಿಡಿದು ರಾಜಾದಿ ರಾಜನು ಮತ್ತು ಕರ್ತಾದಿ ಕರ್ತನೂ ಆದ ಯೇಸು ಕ್ರಿಸ್ತನವರೆಗೆ ಮನವಿ ಮಾಡಿದರು. ಎಂತಹ ಒಂದು ವಿಚಾರವನ್ನು ನಾವು ನೋಡುವಂತವರಾಗಿದ್ದೇವೆ ಪ್ರಿಯ ಕೇಳುಗರೆ. ರೋಮ್ನ ವ್ಯವಸ್ಥೆ ಅವರು ದುರ್ಬಲರಾಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಆರಂಭಿಸುವಂಥವರಾಗಿದ್ದಾರೆ. ಆದರೆ ಅವರಿಗೆ ರಾಜರುಗಳಿಂದ ಹಿಡಿದು ದೇವಾದಿ ದೇವನು ಕರ್ತಾಧಿಕರ್ತನಾಗಿರ್ತಕ್ಕಂತಹ ಯೇಸು ಸ್ವಾಮಿಯವರೆಗೂ ಸಹ ಅವರಿಗೆ ಸಹಾಯ ಇದೆ ಎಂಬುದನ್ನು ಅವರು ಅರಿತುಕೊಳ್ಳುವಂಥವರಾಗಿದ್ದಾರೆ. ನಂತರ ಪರ್ನಿಂಡಿನಾಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ತಮ್ಮ ಆತ್ಮಸಾಕ್ಷಿಯ ನಂಬಿಕೆಗಳನ್ನು ಪರಿಗಣಿಸಲು ನಿರಾಕರಿಸಿದ್ದರಿಂದ ರಾಜಕುಮಾರರು ಅವನ ಅನುಪಸ್ಥಿತಿಯನ್ನು ಗಮನಿಸದಿರಲು ನಿರ್ಧರಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ವಿಳಂಬವಿಲ್ಲದೆ ರಾಷ್ಟ್ರೀಯ ಪರಿಷತ್ತಿನ ಮುಂದೆ ತರಲು ನಿರ್ಧರಿಸಿದರು. ಆದ್ದರಿಂದ ಒಂದು ಗಂಭೀರವಾದಂತಹ ಘೋಷಣೆಯನ್ನು ಸಿದ್ಧಪಡಿಸಿ ಸಾಮಾನ್ಯ ಸಭೆಗೆ ಸಲ್ಲಿಸಲಾಯಿತು. ನಂತರ ಪ್ರಿಯ ಕೇಳುಗರೆ, ನಡೆಯುವಂತಹ ಘಟನೆ ಏನೆಂಬುದಾಗಿ ನಾವು ನೋಡುವುದಾದರೆ, ನಮ್ಮ ಏಕೈಕ ಸೃಷ್ಟಿಕರ್ತ, ಸಂರಕ್ಷಕ, ವಿಮೋಚಕ ಮತ್ತು ರಕ್ಷಕ ಮತ್ತು ಮುಂದೊಂದು ದಿನ ನಮ್ಮ ನ್ಯಾಯಾಧೀಶನಾಗಲಿರುವ ದೇವರ ಮುಂದೆ ಮತ್ತು ಎಲ್ಲ ಮನುಷ್ಯರು ಎಲ್ಲ ಜೀವಿಗಳ ಮುಂದೆ ನಾವು ನಮಗಾಗಿ ಮತ್ತು ನಮ್ಮ ಜನರಿಗಾಗಿ ಉದ್ದೇಶಿತ ಆಜ್ಞೆಗೆ ಯಾವುದೇ ರೀತಿಯಲ್ಲಿ ಸಮ್ಮತಿಸುವುದಿಲ್ಲ ಅಥವಾ ಪಾಲಿಸುವುದಿಲ್ಲ. ಆತನ ಪವಿತ್ರ ವಾಕ್ಯಕ್ಕೆ, ನಮ್ಮ ಸರಿಯಾದ ಆತ್ಮಸಾಕ್ಷಿಗೆ, ನಮ್ಮ ಆತ್ಮಗಳ ರಕ್ಷಣೆಗಾಗಿ ದೇವರಿಗೆ ವಿರುದ್ಧವಾದ ಯಾವುದೇ ವಿಷಯವನ್ನು ನಾವು ಪ್ರತಿಭಟಿಸುತ್ತೇವೆ ಅನ್ನುವಂತಹ ವಿಚಾರವನ್ನು ಅವರು ಹೇಳುವಂಥವರಾಗಿದ್ದಾರೆ. ಏನು, ನಾವು ಈ ಶಾಸನವನ್ನು ಪ್ರಾಮಾಣೀಕರಿಸುತ್ತೇವೆ. ಸರ್ವಶಕ್ತನಾದಂತಹ ದೇವರು ಒಬ್ಬ ಮನುಷ್ಯನನ್ನು ತನ್ನ ಜ್ಞಾನಕ್ಕೆ ಕರೆದಾಗ ಆ ಮನುಷ್ಯನು ದೇವರ ಜ್ಞಾನವನ್ನು ಪಡೆಯಲಾರನೆಂದು ನಾವು ಪ್ರತಿಪಾದಿಸುತ್ತೇವೆ. ದೇವರ ವಾಕ್ಯಕ್ಕೆ ಹೊಂದಿಕೆ ಆಗುವಂತಹ ಯಾವುದೇ ಖಚಿತವಾದ ಸಿದ್ಧಾಂತವಿಲ್ಲ. ದೇವರು ಬೇರೆ ಯಾವುದೇ ಸಿದ್ಧಾಂತದ ಬೋಧನೆಯನ್ನು ನಿಷೇಧಿಸುತ್ತಾನೆ. ಪವಿತ್ರ ಸತ್ಯವೇದದ ವಚನಗಳನ್ನು ಸ್ಪಷ್ಟವಾದ ಪಠ್ಯಗಳಿಂದ ವಿವರಿಸಬೇಕು. ಈ ಪವಿತ್ರ ಗ್ರಂಥವು ಒಬ್ಬ ಕ್ರಿಸ್ತನಿಗೆ ಅವಶ್ಯಕವಾದ ಎಲ್ಲ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಸುವಂತೆ ಮತ್ತು ಅಂಧಕಾರವನ್ನು ಚದುರಿಸುವಂತೆ ಬರೆಯಲ್ಪಟ್ಟಿದೆ. ಹಳೆ ಮತ್ತು ಹೊಸ ಒಡಂಬಡಿಕೆಗಳ ಒಳಗೊಂಡಿರುವ ಸತ್ಯವೇದದ ಪುಸ್ತಕಗಳಲ್ಲಿ ಅಡಕವಾಗಿರುವ ಅವನ ವಾಕ್ಯದ ಶುದ್ಧ ಮತ್ತು ಪ್ರತ್ಯೇಕವಾದ ಏಕೈಕ ಬೋಧನೆಗೆ ವಿರುದ್ಧವಾದ ಯಾವುದನ್ನು ಸೇರಿಸದೆ ದೇವರ ದಯೆಯಿಂದ ಅದನ್ನು ಹಾಗೆ ಕಾಪಾಡಿಕೊಳ್ಳಲು ನಾವು ದೃಢ ಸಂಕಲ್ಪ ಮಾಡಿದ್ದೇವೆ. ಈ ದೇವರ ವಾಕ್ಯವೇ ಸತ್ಯ. ಇದು ಎಲ್ಲ ಸಿದ್ಧಾಂತ ಮತ್ತು ಎಲ್ಲ ಜೀವಿಗಳ ಖಚಿತ ನಿಯಮವಾಗಿದೆ ಮತ್ತು ಎಂದಿಗೂ ನಮ್ಮನ್ನು ವಿಫಲಗೊಳಿಸಲು ಅಥವಾ ಮೋಸಗೊಳಿಸಲು ಸಾಧ್ಯವಿಲ್ಲ. ಈ ಅಡಿಪಾಯದ ಮೇಲೆ ಕಟ್ಟುವವನು ನರಕದ ಎಲ್ಲ ಶಕ್ತಿಗಳ ವಿರುದ್ಧ ನಿಲ್ಲುವನು. ಆದರೆ ಅದರ ವಿರುದ್ಧವಾಗಿ ಸ್ಥಾಪಿತವಾದ ಎಲ್ಲ ಮಾನವ ಅಹಂಕಾರಗಳು ದೇವರ ಮುಂದೆ ಅಡಗಿ ಹೋಗುವವು. ಎಂತಹ ಒಂದು ಅದ್ಭುತವಾದಂತಹ ವಿಚಾರವನ್ನು ನಮಗೆ ದೇವರು ತಿಳಿಸಿಕೊಡುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಕಟ್ಟುವಂತಹ ಪ್ರತಿ ಒಂದು ಆತ್ಮಿಕ ಬೆಳವಣಿಗೆಯಲ್ಲೂ ಸಹ ದೇವರ ವಾಕ್ಯದ ಮೇಲೆ ಕಟ್ಟಬೇಕು. ಯಾಕೆಂದರೆ ದೇವರ ವಾಕ್ಯ ಅದು ಎಂದಿಗೂ ಸಹ ನಮ್ಮನ್ನು ಮೋಸಗೊಳಿಸುವುದಿಲ್ಲ, ಅದು ನಮ್ಮನ್ನು ಎಂದಿಗೂ ಸಹ ವಿಫಲಗೊಳಿಸುವುದಿಲ್ಲ. ಧಾರ್ಮಿಕ ಸುಧಾರಕರುಗಳಲ್ಲಿ ಇದ್ದಂತಹ ನಂಬಿಕೆ ಅಂತಹ ನಂಬಿಕೆ ಆಗಿತ್ತು. ಪ್ರಿಯ ಕೇಳುಗರೆ, ಈ ದಿನಗಳಲ್ಲಿ ನಮ್ಮ ನಂಬಿಕೆ ಯಾವ ರೀತಿಯಲ್ಲಿದೆ? ನಾವು ಯಾವುದರ ಮೇಲೆ ನಮ್ಮ ನಂಬಿಕೆಯನ್ನು ಕಟ್ಟುವಂತೆಯವರಾಗಿದ್ದೇವೆ? ದೇವರ ವಾಕ್ಯದ ಮೇಲೆಯಾ ಅಥವಾ ಮನುಷ್ಯನ ಸಂಪ್ರದಾಯಗಳ ಮೇಲೆಯಾ? ಯಾಕೆಂದರೆ ದೇವರ ವಾಕ್ಯದ ಮೇಲೆ ಕಟ್ಟಿದಂತಹ ಧಾರ್ಮಿಕ ಸುಧಾರಕರುಗಳು ಹೇಳುವಂತೆಯವರಾಗಿದ್ದಾರೆ. ಅದು ದೇವರ ವಾಕ್ಯ ನಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ, ವಿಫಲಗೊಳಿಸುವುದಿಲ್ಲ, ನರಕದ ಬಾಗಿಲುಗಳಿಂದ ನಮ್ಮನ್ನು ಹೊರಗೆ ಹಾಕ್ತಕ್ಕಂಥದ್ದಾಗಿದೆ, ಪರಲೋಕ ರಾಜ್ಯದ ಕಡೆಗೆ ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ ಅನ್ನುವಂತಹ ದೃಢ ಸಂಕಲ್ಪವನ್ನು ಧಾರ್ಮಿಕ ಸುಧಾರಕರುಗಳು ಹೊಂದಿದ್ದರು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಇಲ್ಲೂ ಸಹ ನಮಗೆ ದೇವರು ತಿಳಿಸಿಕೊಡುವಂಥವನಾಗಿದ್ದಾನೆ. ಈ ಕಾರಣಕ್ಕಾಗಿ ನಮ್ಮ ಮೇಲೆ ಹೇರಳವಾದ ನೊಗವನ್ನು ನಾವು ತಿರಸ್ಕರಿಸುತ್ತೇವೆ. ಇದೇ ಸಮಯದಲ್ಲಿ ಅವನ ಸಾಮ್ರಾಜ್ಯಶಾಹಿ ಮಹಿಮೆಯು ಎಲ್ಲದಕ್ಕಿಂತ ಮಿಗಿಲಾಗಿ ದೇವರನ್ನು ಪ್ರೀತಿಸುವ ಒಬ್ಬ ಕ್ರೈಸ್ತ ರಾಜಕುಮಾರನಂತೆ ನಮ್ಮ ಕಡೆ ವರ್ತಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಮತ್ತು ದಯಾಳು ಪ್ರಭುಗಳೇ ನಮ್ಮ ಸತ್ಯವಾದ ಮತ್ತು ನ್ಯಾಯಸಮ್ಮತವಾದ ಕರ್ತವ್ಯವಾಗಿರುವ ಎಲ್ಲ ವಾತ್ಸಲ್ಯ ಮತ್ತು ವಿಧೇಯತೆಗಳನ್ನು ನಾವು ಆತನಿಗೆ ನಮಗೆ ಸಲ್ಲಿಸಲು ಸಿದ್ಧರಾಗಿರುವುದಾಗಿ ನಾವು ಹೇಳುತ್ತೇವೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದೇವೆ. ನಂತರ ಪ್ರಿಯ ಕೇಳುಗರೆ, ಮೇಲಿನ ಹೇಳಿಕೆ ಸಾಮಾನ್ಯ ಸಭೆಯ ಮೇಲೆ ಆಳವಾದಂಥ ಪ್ರಭಾವ ಬೀರಿತು. ಏನು ಧಾರ್ಮಿಕ ಸುಧಾರಕರು ಸತ್ಯವೇದದ ವಿಚಾರವಾಗಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೋ, ಆ ವಿಚಾರವನ್ನು ಕೇಳಿದಂತಹ ಸಭೆಯಲ್ಲಿರತಕ್ಕಂತಹ ಎಲ್ಲ ಜನಗಳಿಗೂ ಸಹ ಒಂದು ಆಳವಾದಂತಹ ಪ್ರಭಾವ ಬೀರಿತು. ಪ್ರತಿಭಟನಾಕಾರರ ದಿಟ್ಟತನವನ್ನು ಕಂಡು ಬಹುಸಂಖ್ಯಾತರು ಆಶ್ಚರ್ಯಚಕಿತರಾದರು ಮತ್ತು ಆತಂಕಗೊಂಡರು. ಭವಿಷ್ಯ ಅವರಿಗೆ ಬಿರುಗಾಳಿ ಮತ್ತು ಅನಿಶ್ಚಿತವಾಗಿ ಕಂಡಿತು. ಭಿನ್ನಾಭಿಪ್ರಾಯ, ಕಲಹ ಮತ್ತು ರಕ್ತಪಾತ ಅನಿವಾರ್ಯವೆಂದು ತೋರಿಸಿತು. ಆದರೆ ಸುಧಾರಣವಾದಿಗಳು ತಮ್ಮ ಉದ್ದೇಶಕ್ಕೆ ನ್ಯಾಯ ಸಿಕ್ಕುವ ಭರವಸೆ ಇಟ್ಟುಕೊಂಡು ಸರ್ವಶಕ್ತನಲ್ಲಿ ಅವಲಂಬಿತರಾಗಿದ್ದರು ಮತ್ತು ಧೈರ್ಯ ಹಾಗೂ ದೃಢತೆಯಿಂದ ಆ ಜನಗಳು ತುಂಬಿದ್ದರು ಎಂಬುದನ್ನು ನಾವು ಈ ಸಭೆಯಲ್ಲಿ ನೋಡಬಹುದಾಗಿದೆ. ನಂತರ ಈ ಪ್ರಸಿದ್ಧ ಪ್ರತಿಭಟನೆಯಲ್ಲಿ ಅಡಕವಾಗಿರುವ ತತ್ವಗಳು ಪ್ರೊಟೆಸ್ಟೆಂಟ್ ಪಂಥದ ಸಾರವಾಗಿವೆ. ಈಗ ಈ ಪ್ರತಿಭಟನೆಯು ನಂಬಿಕೆಯ ವಿಷಯದಲ್ಲಿ ಮನುಷ್ಯನನ್ನು ನಿಂದಿಸುವ ಎರಡು ದುರುಪಯೋಗಗಳನ್ನು ವಿರೋಧಿಸುತ್ತದೆ. ಮೊದಲನೆಯದು ಸಿವಿಲ್ ಮ್ಯಾಜಿಸ್ಟ್ರೇಟರನ್ನು ಹಸ್ತಕ್ಷೇಪ ಮತ್ತು ಎರಡನೆಯದು ಚರ್ಚಿನ ನಿರಂಕುಶ ಅಧಿಕಾರ. ಈ ದುರುಪಯೋಗಗಳ ಬದಲಿಗೆ ಪ್ರೊಟೆಸ್ಟೆಂಟ್ ಧರ್ಮವು ಮ್ಯಾಜಿಸ್ಟ್ರೇಟರಿಗಿಂತ ಹೆಚ್ಚಿನ ಆತ್ಮಸಾಕ್ಷಿಯ ಶಕ್ತಿಯನ್ನು ಮತ್ತು ಗೋಚರ ಚರ್ಚಿಗಿರುವ ಅಧಿಕಾರಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯದ ಅಧಿಕಾರವನ್ನು ಸ್ಥಾಪಿಸುತ್ತದೆ. ಮೊದಲನೇದಾಗಿ ಅದು ದೈವಿಕ ವಿಷಯಗಳಲ್ಲಿ ಪೂರ್ಣ ಜನರ ಶಕ್ತಿಯನ್ನು ತಿರಸ್ಕರಿಸುತ್ತದೆ ಮತ್ತು ಪ್ರವಾದಿಗಳು ಹಾಗೂ ಅಪೋಸ್ತಲರೊಂದಿಗೆ ಕೈಜೋಡಿಸಿ ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚು ವಿಧೇಯರಾಗಬೇಕು ಎಂದು ಹೇಳುತ್ತದೆ. ಈ ಒಂದು ತುಂಬಿದ ಸಭೆಯಲ್ಲಿ ಹೇಳುವಂತಹ ಒಂದು ವಿಚಾರ ಏನೆಂಬುದಾಗಿ ನಾವು ನೋಡಬೇಕಾದರೆ, ಅಂದು ಪೇತ್ರನು ಹೇಳಿದಂತಹ ಅದೇ ಮಾತನ್ನು ಹೇಳುವಂಥವರಾಗಿದ್ದಾರೆ. ಅದೇನೆಂದರೆ, ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚು ವಿಧೇಯರಾಗಿರಬೇಕು ಎಂಬುದಾಗಿ ಮತ್ತೆ ಮತ್ತೆ ಹೇಳುವಂಥದ್ದನ್ನು ನಾವು ಕೇಳುವಂಥವರಾಗಿದ್ದೇವೆ. ಆದರೆ ಐದನೇ ಚಾರ್ಲ್ಸ್ ಅಧಿಕಾರ ಈಗ ಭೂಮಿಯ ಮೇಲೆ ಇದ್ದರೂ ಸುಧಾರಕರು ಯೇಸು ಕ್ರಿಸ್ತನ ಅಧಿಕಾರವನ್ನೇ ಮೇಲಕ್ಕೆ ಎತ್ತಿ ಹಿಡಿದಿದ್ದರು. ಆದರೆ ಅದು ಇನ್ನು ಮುಂದಕ್ಕೆ ಹೋಗುತ್ತದೆ. ಮಾನವ ಬೋಧನೆಗಳೆಲ್ಲವೂ ಸಹ ದೇವರ ದಿವ್ಯವಾಣಿಗಳಿಗೆ ಅಧೀನವಾಗಿರಬೇಕು ಎಂಬ ತತ್ವದ ಅಸ್ಥಿವಾರದ ಮೇಲೆ ಕಟ್ಟಲ್ಪಡಲಿ. ಅದಲ್ಲದೆ ಪ್ರತಿಭಟನಾಕಾರರು ತಮ್ಮ ಸತ್ಯದ ನಂಬಿಕೆಗಳನ್ನು ಮುಕ್ತವಾಗಿ ಹೇಳುವ ಮತ್ತು ಹಕ್ಕನ್ನು ದೃಢಪಡಿಸಿದರು. ಅವರು ನಂಬುವುದು ಮತ್ತು ವಿಧೇಯರಾಗುವುದು ಮಾತ್ರವಲ್ಲದೆ ದೇವರ ವಾಕ್ಯವು ಪ್ರಸ್ತುತಪಡಿಸುವುದು ಏನು ಎಂಬುದನ್ನು ಕಲಿಸುತ್ತಾರೆ. ಮತ್ತು ಅವರ ಪಾದ್ರಿ ಅಥವಾ ಮ್ಯಾಜಿಸ್ಟ್ರೇಟರು ಮಧ್ಯಪ್ರವೇಶಿಸುವ ಹಕ್ಕನ್ನು ನಿರಾಕರಿಸುತ್ತಾರೆ. ಸ್ಪೈರ್ನ ಈ ಒಂದು ಸ್ಥಳದ ಪ್ರತಿಭಟನೆಯು ಧಾರ್ಮಿಕ ಸಹಿಷ್ಣತೆಯ ವಿರುದ್ಧ ಒಂದು ಗಂಭೀರ ಸಾಕ್ಷಿಯಾಗಿತ್ತು ಮತ್ತು ತಮ್ಮ ಆತ್ಮಸಾಕ್ಷಿಯ ಆಜ್ಞೆಗಳಿಗನುಸಾರವಾಗಿ ದೇವರನ್ನು ಆರಾಧಿಸುವುದು ಎಲ್ಲ ಜನರ ಹಕ್ಕು ಎಂದು ಪ್ರತಿಪಾದನೆ ಮಾಡಲಾಯಿತು. ಇನ್ನು ಘೋಷಣೆ ಸಹ ಮಾಡಲಾಯಿತು. ಇದನ್ನು ಸಾವಿರಾರು ಜನರನ್ನು ನೆನಪಿಸಿಕೊಳ್ಳಲು ಬರೆಯಲಾಯಿತು ಮತ್ತು ಮನುಷ್ಯನ ಯಾವುದೇ ಪ್ರಯತ್ನದಿಂದ ಅದನ್ನು ಅಳಿಸಿ ಹಾಕಲು ಸಾಧ್ಯವಾಗದ ಪರಲೋಕದ ಪುಸ್ತಕಗಳಲ್ಲಿ ನೋಂದಾಯಿಸಲಾಯಿತು. ಇಡೀ ಜರ್ಮನಿಯು ಸಾರ್ವತ್ರಿಕ ಪ್ರತಿಭಟನೆಯನ್ನು ದೇವರ ಮೇಲಿನ ನಂಬಿಕೆಯ ಅಭಿವ್ಯಕ್ತವೆಂದು ಸ್ವೀಕರಿಸಲಾಯಿತು. ಈ ಗೋಸನೆಯಲ್ಲಿ ಮಾನವರೆಲ್ಲ ಹೊಸ ಮತ್ತು ಉತ್ತಮ ಯುಗದ ವಾಗ್ದಾನವನ್ನು ನೋಡಿದರು. ರಾಜಕುಮಾರರಲ್ಲಿ ಒಬ್ಬನು ಉನ್ನತ ಸ್ಥಾನದಲ್ಲಿದ್ದ ಪ್ರೊಟೆಸ್ಟೆಂಟ್ನಿಗೆ ನಿನಗೆ ಶಕ್ತಿಯುತವಾಗಿ ಮುಕ್ತವಾಗಿ ಮತ್ತು ನಿರ್ಭಯವಾಗಿ ತಪ್ಪೊಪ್ಪಿಕೊಳ್ಳಲು ಕೃಪೆಯನ್ನು ಕೊಟ್ಟಿರುವ ಸರ್ವಶಕ್ತನು ನಿತ್ಯಕ್ಕೂ ಆ ಕ್ರೈಸ್ತ ದೃಢತೆಯಲ್ಲಿ ನಿನ್ನನ್ನು ಕಾಪಾಡಲಿ ಎಂಬುದಾಗಿ ಆತನು ಸುವಾರ್ತಿಕರನ್ನು ನೋಡಿ, ಈ ಒಂದು ಧಾರ್ಮಿಕ ಸುಧಾರಕರುಗಳನ್ನು ನೋಡಿ, ಸತ್ಯಕ್ಕೋಸ್ಕರ ನಿಂತಹ ರಾಜರುಗಳನ್ನು ನೋಡಿ ಹೇಳುವಂಥವರಾಗಿದ್ದಾರೆ. ನಂತರ ಪ್ರಿಯ ಕೇಳುಗರೆ, ಸುಧಾರಣೆಯು ಒಂದು ಹಂತದ ಯಶಸ್ಸನ್ನು ಸಾಧಿಸಿದ ನಂತರ ಅದು ಪ್ರಪಂಚದ ಮೆಚ್ಚುಗೆ ಪಡೆಯಲು ತ್ವರಿತವಾಗಿ ಸಮ್ಮತಿಸಿದರೆ ದೇವರಿಗೆ ಮತ್ತು ತನಗೆ ಅಸತ್ಯವಾಗಿ ನಡೆದುಕೊಂಡಂತೆ ಆಗುತ್ತಿತ್ತು ಮತ್ತು ತನ್ನದೇ ಆದ ವಿನಾಶವನ್ನು ಖಾತ್ರಿಪಡಿಸುತ್ತಿತ್ತು. ಈ ಶ್ರೇಷ್ಠ ಸುಧಾರಣಾವಾದಿಗಳ ಅನುಭವವು ನಂತರದ ಎಲ್ಲ ಯುಗಗಳಿಗೆ ಒಂದು ಪಾಠವನ್ನು ತನ್ನಲ್ಲಿ ಅಡಗಿಸಿಕೊಂಡಿದೆ. ಸೈತಾನನು ದೇವರ ವಿರುದ್ಧ ಮತ್ತು ಆತನ ವಾಕ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವ ವಿಧಾನವು ಬದಲಾಗಿಲ್ಲ. 16ನೇ ಶತಮಾನದಲ್ಲಿದ್ದಂತೆ ಸತ್ಯವೇದದ ವಚನಗಳನ್ನು ಜೀವನದ ಮಾರ್ಗದರ್ಶಿಯನ್ನಾಗಿ ಮಾಡುವುದನ್ನು ಅವನು ಈಗಲೂ ವಿರೋಧಿಸುತ್ತಾನೆ. ನಮ್ಮ ಕಾಲದಲ್ಲಿ ಸುಧಾರಣಾವಾದಿಗಳ ಸಿದ್ಧಾಂತಗಳು ಮತ್ತು ಉಪದೇಶಗಳಿಂದ ನಾವು ಬಹಳವಾಗಿ ದೂರವಾಗಿದ್ದೇವೆ. ಆದ್ದರಿಂದ ನಂಬಿಕೆ ಮತ್ತು ಕರ್ತವ್ಯದ ನಿಯಮ, ಸತ್ಯವೇದ ಮತ್ತು ಸತ್ಯವೇದ ಮಾತ್ರವೇ ಎಂಬ ಮಹಾನ್ ಪ್ರೊಟೆಸ್ಟೆಂಟ್ ತತ್ವಕ್ಕೆ ನಾವು ಮರಳುವ ಅಗತ್ಯವಿದೆ. ಧಾರ್ಮಿಕ ಸ್ವತಂತ್ರವನ್ನು ನಾಶ ಮಾಡಲಿಕ್ಕಾಗಿ ಸೈತಾನನು ಇನ್ನೂ ನಿಯಂತ್ರಿಸಲು ಸಾಧ್ಯವಿರುವುದಿಲ್ಲ. ಆತನು ಇದನ್ನು ನಿಯಂತ್ರಿಸಲು ಸಾಧ್ಯವಿರುವ ಎಲ್ಲ ಮಾರ್ಗಗಳ ಮೂಲಕ ಕೆಲಸ ಮಾಡುತ್ತಿದ್ದಾನೆ. ಈ ಒಂದು ಸ್ಪೈರ್ ಅನ್ನುವಂತಹ ಸ್ಥಳದ ಪ್ರತಿಭಟನಾಕಾರರು ತಿರಸ್ಕರಿಸಿದ ಕ್ರಿಶ್ಚಿಯನ್ ವಿರೋಧಿ ಶಕ್ತಿಗಳು ಈ ತನ್ನ ಕಳೆದುಕೊಂಡ ಸೌರಭೌಮತ್ವವನ್ನು ಮರುಸ್ಥಾಪಿಸಲು ಹೊಸ ಉರುಪಿನಿಂದ ಪ್ರಯತ್ನಿಸುತ್ತಿದೆ. ಸುಧಾರಣೆಯ ಈ ಬಿಕ್ಕಟ್ಟಿನಲ್ಲಿ ವ್ಯಕ್ತವಾದ ದೇವರ ವಾಕ್ಯಕ್ಕೆ ಅಶ್ಚಲವಾಗಿ ಅಂಟಿಕೊಂಡು ಮಾಡಿದಂತಹ ಅನುಸರಣೆಯೇ ಇದು ಸಹ ಸುಧಾರಣೆಯ ಏಕೈಕ ಭರವಸೆಯಾಗಿದೆ. ಪ್ರೊಟೆಸ್ಟೆಂಟರಿಗೆ ಅಪಾಯದ ಸಂಕೇತಗಳು ಕಂಡುಬಂದವು, ಆದರೆ ನಂಬಿಗಸ್ತರನ್ನು ರಕ್ಷಿಸಲು ದೇವರು ಸಹಾಯ ಮಾಡುವಂತೆವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ದೇವರ ಸಹಾಯಗಳು ಬರುತ್ತಿರುವ ಸಂಕೇತಗಳು ಇದ್ದವು. ಈ ಸಮಯದಲ್ಲಿಯೇ ಮೆಲೆಂಥನ್ ಅನ್ನುವಂತಹ ಮಾರ್ಟಿನ್ ಲೂಥರ್ನ ಸ್ನೇಹಿತನು ಹೇಳುವಂತೆವನಾಗಿದ್ದಾನೆ, ಈ ಒಂದು ಸ್ಪೈರ್ ಅನ್ನುವಂತಹ ಬೀದಿಗಳಲ್ಲಿ ಆತುರ ಆತುರವಾಗಿ ನಡೆದು ತನ್ನ ಸ್ನೇಹಿತ ಸೈಮನ್ ಗ್ರಿನೇಯಸ್ನನ್ನು ನೋಡಲು ನದಿಯನ್ನು ದಾಟುವಂತೆ ಪವಿತ್ರಾತ್ಮನಿಂದ ಒತ್ತಾಯಿಸಲ್ಪಡುವವನಾಗಿದ್ದಾನೆ. ನಂತರ ಸೈಮನ್ ಅನ್ನುವಂತಹ ಈ ಒಬ್ಬ ಮೆಲೆಂಥನ್ನ ಸ್ನೇಹಿತನು ಅವನ ತಾರತೃಯನ್ನು ಕಂಡು ಆಶ್ಚರ್ಯಚಕಿತನಾದನು. ಆದರೆ ಮೆಲೆಂಥನ್ ಹೇಳುವಂತೆವನಾಗಿದ್ದಾನೆ, ನನಗೆ ಅಪರಿಚಿತನಾದಂತಹ ಬಿಳಿ ಕೂದಲ ಮತ್ತು ಗಂಭೀರ ಸ್ವಭಾವದ ಮುದುಕನೊಬ್ಬ ನನ್ನ ಮುಂದೆ ಬಂದು, ಗ್ರಿನೇಸ್, ನನ್ನನ್ನು ಬಂಧಿಸಲು ಒಂದು ನಿಮಿಷದಲ್ಲಿ ಫರ್ನಾಂಡ್ ನ್ಯಾಯಾಧಿಕಾರಿಯನ್ನ ಕಳಿಸುತ್ತಾನೆ ಎಂಬುದಾಗಿ ಹೇಳಿದನು ಎಂಬುದಾಗಿ ಆತನು ಹೇಳುವಂತೆವನಾಗಿದ್ದಾನೆ. ಅದು ಪ್ರಮುಖ ಪೋಪ್ ಪಕ್ಷದ ವೈದ್ಯನಾದಂತಹ ಫೈಬರ್ ನಿಂದ ಪ್ರವಚನವೊಂದರಲ್ಲಿ ಗ್ರಿನೇಸ್ ನನ್ನು ದೂಷಿಸಲಾಯಿತು ಮತ್ತು ಕೊನೆಯಲ್ಲಿ ಕೆಲವು ಅಸಹ್ಯಕರ ತಪ್ಪುಗಳನ್ನು ಸಮರ್ಥಿಸಿದ್ದಕ್ಕಾಗಿ ಅವನೊಂದಿಗೆ ದ್ವೇಷಿಸಿದರು. ಈ ಒಂದು ಫೈಬರ್ ಅನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಕೋಪವನ್ನು ಸಮನಗೊಳಿಸಿದನು. ಆದರೆ ರಾಜನಿಗೆ ಚಿಕಿತ್ಸೆ ಮಾಡಿದ ತಕ್ಷಣ ಹೈಡೆಲ್ಬರ್ಗ್ನ ಅಟವಾದಿ ಪ್ರೊಫೆಸರ್ ವಿರುದ್ಧ ಅವನಿಗಿಂದ ಆದೇಶವನ್ನು ಪಡೆದುಕೊಂಡನು. ನಂತರ ದೇವರು ತನ್ನ ಸ್ನೇಹಿತನಿಗೆ ಈ ವಿಷಯ ಮುಂತಿಳಿಸಲು ತನ್ನ ಪವಿತ್ರ ದೂತರಲ್ಲಿ ಒಬ್ಬನನ್ನು ಕಳುಹಿಸುವ ಮೂಲಕ ಅವನನ್ನು ರಕ್ಷಿಸಿದನೆಂಬುದನ್ನು ಮೆಲೆಂಥನಿಗೆ ಸಂದೇಹವಿಲ್ಲದೆ ಇರುವುದನ್ನು ನಾವು ಇಲ್ಲಿ ನೋಡುವಂತೆವರಾಗಿದ್ದೇವೆ. ನಂತರ ರೈನ್ ನದಿಯ ದಡದಲ್ಲಿ ನಿಶ್ಚಲನಾಗಿದ್ದಂತಹ ಅವನು ಆ ಹೊಳೆಯ ನೀರು ಗ್ರೇನೇಸ್ ನನ್ನು ತನ್ನ ಪೀಡಕರಿಂದ ಪಾರು ಮಾಡುವ ತನಕ ಕಾಯುತ್ತಿದ್ದನು. ಅಂತಿಮವಾಗಿ ಮೆಲೆಂಥನ್ ಅವನನ್ನು ಆ ಕಡೆ ದಡದಲ್ಲಿ ನೋಡುತ್ತಿದ್ದಂತೆ ಹೀಗೆ ಕೂಗಿದನು, ಅಂತಿಮವಾಗಿ ಮುಗ್ಧ ಜನರ ರಕ್ತಕ್ಕಾಗಿ ಆತೊರೆಯುವವರ ಕ್ರೂರ ದವಡೆಗಳಿಂದ ತಪ್ಪಿಸಿಕೊಂಡು ಹೋಗು. ಹೀಗೆ ಅವನನ್ನು ಬೀಳ್ಕೊಟ್ಟು ತನ್ನ ಮನೆಯಲ್ಲಿ ಹಿಂತಿರುಗಿದಾಗ ಗ್ರೇನೇಸ್ ನನ್ನು ಹುಡುಕುತ್ತಿದ್ದ ಅಧಿಕಾರಿಗಳು ಅವನ ಮನೆಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು. ನಂತರ ಈ ಸುಧಾರಣೆಯು ಭೂಮಿಯ ಬಲಾಢ್ಯರ ಮುಂದೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯಿತು ಎಂಬುದಾಗಿ ನಾವು ನೋಡುವಂತಿವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಇಲ್ಲಿ ನಾವು ನೋಡುವಂತಹ ಅತಿ ಮುಖ್ಯವಾದಂತಹ ವಿಚಾರವೇನೆಂದರೆ ಎಲ್ಲರೂ ಸಹ ಸತ್ಯವೇದದ ಕಡೆಗೆ ತಿರುಗಬೇಕು ಎಂಬುದಾಗಿ ಒಂದು ವಿಚಾರವನ್ನು ಧಾರ್ಮಿಕ ಸುಧಾರಕರುಗಳು ಮುಂದಿಡತಕ್ಕಂಥವರಾಗಿದ್ದಾರೆ. ಅನಂತರ ಪ್ರೊಟೆಸ್ಟೆಂಟರು ಯಾವ ರೀತಿಯಲ್ಲಿ ಈ ಒಂದು ಸುಧಾರಣೆಗೆ ಬರತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಸಹ ಇಲ್ಲಿ ವ್ಯಕ್ತಪಡಿಸುವಂತವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿದು ಇನ್ನೂ ಯಾವ ಯಾವ ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಯಾವ ರೀತಿಯಲ್ಲಿ ಸತ್ಯವೇದ ಸತ್ಯವೇದ ಮಾತ್ರ ಅನ್ನುವಂತಹ ಒಂದು ಪ್ರತಿಪಾದನೆಯೊಂದಿಗೆ ಧಾರ್ಮಿಕ ಸುಧಾರಕರುಗಳು ಎದ್ದು ಎಲ್ಲ ಕಡೆಗಳಿಗೂ ಸಹ ಸತ್ಯವನ್ನು ತಿಳಿಸಿದರು, ಅವರು ಪ್ರಾಣದ ಹಂಗನ್ನು ತೊರೆದು ತಿಳಿಸಿದರು. ಅದೇ ರೀತಿಯಾಗಿ ಈ ಕೊನೆ ಕಾಲದಲ್ಲೂ ಸಹ ಕತ್ತಲಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಸತ್ಯವನ್ನು ತಿಳಿಸಲು ಸಹಾಯ ಮಾಡು. ಈ ಒಂದು ಸಂದೇಶವನ್ನು ಕೇಳುವಂತಹ ಮಕ್ಕಳ ಹೃದಯದಲ್ಲಿ ಆತ್ಮನ ಮುಖಾಂತರವಾಗಿ ಆಳವಾಗಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಹೌದು, ನಮ್ಮ ಮುಂದೆ ಒಂದು ಹೋರಾಟ ಇದೆ. ಆ ಹೋರಾಟದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ನಿಲ್ಲಬೇಕು, ಆತನಿಗೆ ಜೀವನ್ನ ನೀಡಬೇಕು, ಆತನ ಸಾಕ್ಷಿಗಳಾಗಿ ಜೀವಿಸಬೇಕು ಎಂಬುದಂತಹ ವಿಚಾರವನ್ನು ಅವರ ಹೃದಯಗಳಲ್ಲಿ ನೀನು ಪ್ರೇರೇಪಿಸು. ಆ ನಿಟ್ಟಿನಲ್ಲಿ ಸ್ವಾಮಿ, ಅವರು ಏನೇ ಕಷ್ಟ ಬಂದರೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆದೆ ಸತ್ಯಕ್ಕೋಸ್ಕರ ನಿಂತು ನಿನ್ನ ಪರಲೋಕ ರಾಜ್ಯದ ಮಹಿಮೆಯನ್ನು ಪ್ರತಿಬಿಂಬಿಸಿ ಪರಲೋಕ ರಾಜ್ಯಕ್ಕೋಸ್ಕರ ಜೀವಿಸುವಾಗೆ ಸಹಾಯ ಮಾಡು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವಾಗೆ ನೀನೇ ಪ್ರೇರೇಪಿಸು, ಮುನ್ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@rsamc.sudadventist.org kannada@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.